ಪ್ರಿಯ ಮಕ್ಕಳೇ, ಇವತ್ತಿನ ದಿನದಲ್ಲಿ ನಾವು ಕೇಳುವಂತ ವಿಷಯ, ನಿನ್ನ ಸಂಗಡ ಇರುವನು ಅಂದ್ರೆ ಯಾರು ನಮ್ಮ ಸಂಗಡ ಇರ್ತಾರೆ? ಈ ವಾಗ್ದಾನಗಳನ್ನು ನಾವು ದೇವರಿಂದ ಅಥವಾ ಯೇಸುಸ್ವಾಮಿಯಿಂದ ಕೇಳಲು ಮಾತ್ರ ಸಾಧ್ಯ. ಮನುಷ್ಯ ಅಂದ್ರೆ ನಮ್ಮ ಒಡಹುಟ್ಟದವರಾಗಿರ್ಬೋದು ಅಥವಾ ಸ್ನೇಹಿತರುಗಳಾಗಿರ್ಬೋದು, ಯಾರೇ ಅಕ್ಕಪಕ್ಕದವರಾಗಿರ್ಬೋದು, ಅವ್ರು ಹೇಳ್ತಾರೆ ನಿಮ್ಗೆ ಏನಾದ್ರೂ ಒಂದು ಕಷ್ಟಗಳು ಬಂದ್ರೆ ನೀವು ಹೇಳಿ, ನಾವು ನಿಮ್ ಜೊತೆಗಿದೀವಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನಾವು ನಿಮ್ಗೆ ಕೊನೆಯವರೆಗೂ ನಾವ್ ಇರ್ತೀವಿ, ಏನು ಬೇಜಾರು ಮಾಡ್ಕೊಳ್ಬೇಡಿ, ನೀವೇ ಧೈರ್ಯವಾಗಿರ್ರಿ, ಎಲ್ಲ ಒಂದು ಮಾತುಗಳನ್ನ ನಾವು ಸಹಜವಾಗಿ ನಮ್ಮ ದಿನನಿತ್ಯದ ಜೀವಿತಗಳಲ್ಲಿ ನಾವು ಕೇಳುವಂತ ಮಾತು. ಆದ್ರೆ ನಮಗೇನೇ ಕಷ್ಟಗಳು ಬರಲಿ, ನಮಗೇನೇ ಒಂದು ಸಹಾಯ ಬೇಕಾದ್ರೆ ಜನರು ಎಷ್ಟು ದಿವಸ ನಮ್ಮೊಟ್ಟಿಗಿರ್ಬಹುದು? ಒಂದು ದಿವಸ, ಎರಡು ದಿವಸ, ಒಂದು ತಿಂಗಳು, ಒಂದು ವರ್ಷ ಇರಬಹುದು. ಆದ್ರೆ ಕೊನೆವರೆಗೂ, ನಾ ಸಾಯುವವರೆಗೂ ನಮಗೆ ಸಹಾಯಕನಾಗಿ ಇರುವಂತದ್ದು ಮನುಷ್ಯನ ಅಥವಾ ಯೇಸುಸ್ವಾಮಿಯ ಅಥವಾ ದೇವರ, ನಾವದನ್ನ ತಿಳ್ಕೊಳ್ಬೇಕಾಗ್ತದೆ. ನಾನಾ ವಿಧವಾದಂತ ರೀತಿಗಳಲ್ಲಿ ಜನರು ನಮಗೆ ಸಹಾಯ ಮಾಡ್ತಾರೆ, ಹೌದು, ಖಂಡಿತವಾಗ್ಲೂ ಮಾಡಿದ್ದಾರೆ, ಅದನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಆದ್ರೆ ಆ ಒಂದು ಸಹಾಯಗಳು ಎಷ್ಟು ಮಟ್ಟಿಗೆ ನಮ್ಮ ಜೀವಿತದಲ್ಲಿ ಕೊನೆಯವರೆಗೂ ಉಳಿದಿದೆ ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದು ಸಾರಿ, ಎರಡು ಸಾರಿ ಸಹಾಯ ಮಾಡಬಹುದು, ಆದ್ರೆ ಯೇಸುಸ್ವಾಮಿ ನಮ್ಮ ಹತ್ರ ಬಂದಾಗ, ಯೇಸುಸ್ವಾಮಿಯ ಹತ್ರ ನಾವು ಹೋದಾಗ ಕೊನೆಯವರೆಗೂ ಆತನು ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ನಮ್ಮ ಕಷ್ಟ ಸಂಕಟಗಳನ್ನು ಪರಿಹರಿಸುವವನು ಯೇಸುಸ್ವಾಮಿ ಮಾತ್ರ, ಜನರು ಅಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅಬ್ರಹಾಮ ಎಂಬ ವ್ಯಕ್ತಿ ಆತನು ದೇವರ ಸಂಗಡ ಇದ್ದದ್ದರಿಂದ ದೇವರು ಆತನನ್ನು ಎಷ್ಟು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದನು ಅಂದ್ರೆ, ಆತನು ನಂಬಿಗಸ್ತ ವ್ಯಕ್ತಿಯಾಗಿ ದೇವರ ಮುಂದೆ ಕಾಣಿಸಿಕೊಂಡನು. ದೇವರು ಆತನನ್ನ ಎಷ್ಟರ ಮಟ್ಟಿಗೆ ಆಶೀರ್ವಾದ ಮಾಡಿದನು ಅಂತ ಹೇಳಿದ್ರೆ, ಆತನು ಕೇಳಿಕೊಂಡದ್ದೆಲ್ಲವನ್ನು ದೇವರು ಆತನಿಗೆ ಒದಗಿಸಿದನು. ಆತ ಬೇರೆ ಏನು ಪ್ರಶ್ನೆ ಮಾಡಲಿಲ್ಲ. ದೇವರು ಹೇಳ್ತಾನೆ, ನಿನ್ನ ಮಗನನ್ನ ಹೋಗಿ ಬಲಿ ಕೊಡು ಎಂದು, ಒಬ್ಬನೇ ಮಗನನ್ನ ಬಲಿ ಕೊಡು ಅಂತ ಹೇಳಿ. ಯಾರು ಆತನ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವರನ್ನು ಪ್ರಶ್ನೆ ಮಾಡದೆ ಆತನು ತನ್ನ ಮಗನನ್ನ ಬಲಿ ಕೊಡ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ದೇವರು ತನ್ನ ಒಂದು ನಂಬಿಕೆಯನ್ನ ನೋಡಿ ಆತನನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆಯಾ? ಇವತ್ತಿನ ದಿನದಲ್ಲಿ ನಾವು ನೋಡ್ಬೇಕಾಗ್ತದೆ, ದೇವರು ನಮ್ಮ ಸಂಗಡ ಇರುವುದಾದ್ರೆ ಮೊದಲು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರಬೇಕು. ದೇವರ ಮಕ್ಕಳು ಎಂಬುದಾಗಿ ನಾವು ಅನ್ನಿಸ್ಕೊಳ್ಬೇಕು. ದೇವರ ಮೆಚ್ಚುಗೆಯಲ್ಲಿ ನಾವು, ದೇವರ ಆಶೀರ್ವಾದದಲ್ಲಿ ನಾವು ಮುಂದೆ ಸಾಗಬೇಕಾಗ್ತದೆ. ನಾವು ಮನುಷ್ಯರ ದಾಸತ್ವದಲ್ಲಿ ಇರಬಾರದು. ದೇವರ ಒಂದು ದಾಸನ ಅಥವಾ ದಾಸರುಗಳಾಗಿ ನಾವು ಜೀವನ ಮಾಡಬೇಕು. ನಾವು ದೇವರ ಮಕ್ಕಳು, ನಾವು ಜನರ ಒಂದು ಮಕ್ಕಳಲ್ಲ. ನಾವು ಜನರ ಒಂದು ದಾಸತ್ವದಲ್ಲಾಗಲಿ ಗುಲಾಮರಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವರ ಸನ್ನಿಧಾನದಲ್ಲಿ ನಾವು ಮುಂದೆ ಸಾಗುವಾಗ ಎಲ್ಲ ವಿಧವಾದಂತ ಒಂದು ದಾಸತ್ವಗಳಿಂದ ಆತನು ಬಿಡಿಸಿ ನಮ್ಮನ್ನು ಒಂದು ಉನ್ನತ ಸ್ಥಾನದಲ್ಲಿ, ರಾಯಭಾರಿಗಳಾಗಿ ನಾವು ಈ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಉಂಟು. ನಾವು ನಂಬಿಕೆಯಿಂದ ಮುಂದೆ ಹೋಗ್ತಾ ಇದ್ದೇವ ಎಂಬುದಾಗಿ ನಾವು ವಿಚಾರ ಮಾಡ್ಕೊಳ್ಬೇಕು. ಜನರ ಮೆಚ್ಚುಗೆಗಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಜನರ ಮೆಚ್ಚುಗೆಗಾಗಿ ಅಥವಾ ಜನರಲ್ಲಿ ಒಂದು ಹೆಸರು ತಗೊಳ್ಬೇಕು ಎಂಬುದಾಗಿ ನಾನು ಮುಂದೆ ಹೋಗ್ತಾ ಇದ್ದೇನೆ, ಅದನ್ನು ನಾವು ತಿಳ್ಕೊಳ್ಬೇಕು. ಜನರನ್ನು ನಾವು ಆತುಕೊಂಡಾಗ ಅಥವಾ ಜನರ ಮೇಲೆ ನಾವು ನಂಬಿಕೆ ಇಟ್ಟು ಜೀವಿಸುವಾಗ ಯಾವ ಆಶೀರ್ವಾದಗಳು ಸಿಗುವುದಿಲ್ಲ ಪ್ರಿಯರು ನಮಗೆ. ದೇವರನ್ನು ಮಾತ್ರ ನಾವು ಆತುಕೊಳ್ಬೇಕು. ಜ್ಞಾನೋಕ್ತಿಗಳ ಪುಸ್ತಕ 3:5 ಹೇಳುತ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆಯಿಡು. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. ನಮ್ಮ ಒಂದು ಸ್ವಬುದ್ಧಿ ಅಥವಾ ನಮ್ಮ ಜ್ಞಾನ, ನಮ್ಮ ವಿವೇಕದಿಂದ ನಾನು ಮುಂದೆ ಹೋಗ್ತೇನೆ, ನಾನು ಒಂದು ಸ್ಥಾನದಲ್ಲಿ ಬರ್ತೇನೆ ಅಂತ ಹೇಳಿದ್ರೆ ನಾವು ಬಿದ್ದು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಯಹೋವನಲ್ಲಿ ಅಥವಾ ಕ್ರಿಸ್ತನಲ್ಲಿ ನಾವು ಭರವಸೆ ಇಡಬೇಕು. ಯೆರೆಮೀಯನ ಗ್ರಂಥ 17:7 ಹೇಳ್ತಾನೆ, ಯಾವನು ಯಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು ಅಂತ. ನಾವು ಈ ವಾಕ್ಯವನ್ನು ಕೂಡ ನಾವು ಗಮನವಿಟ್ಟು ನಾವು ಅದನ್ನ ವಿಚಾರ ಮಾಡ್ಕೊಳ್ಬೇಕು. ಇನ್ನ ಕೀರ್ತನೆಗಳಲ್ಲಿ 118:9 ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯಹೋವನಲ್ಲೇ ಆಶ್ರಯಿಸಿಕೊಂಡು ಜೀವನ ಮಾಡುವುದು ಒಳ್ಳೆಯದು. ಈ ಒಂದು ಸಮಯದಲ್ಲಿ ನಾವು ವಿಚಾರ ಮಾಡ್ಕೊಳ್ಬೇಕು, ನಾವು ಯಾರ ಮೇಲೆ ಆಚಿಕೊಂಡಿದ್ದೇವೆ. ದೇವರು ನಮ್ಮ ಸಂಗಡ ಇರಬೇಕಾದ್ರೆ, ಆತನು ನಮ್ಮ ಸಂಗಡ ಇರ್ತಾನೆ ಎಂಬುದಾಗಿ ಆ ಒಂದು ವಿಶ್ವಾಸ ನಮ್ಮಲ್ಲಿ ಇರುವುದಾದ್ರೆ ನಾವು ಯಹೋವನನ್ನು ಆಶ್ರಯಿಸಿಕೊಂಡಿದ್ದೇವ, ಅಥವಾ ನಾವು ಯಹೋವನ ಮೇಲೆ ನಾವು ಭರವಸೆ ಇಟ್ಟಿದ್ದೇವ, ಅಥವಾ ನಮ್ಮ ಸ್ವಬುದ್ಧಿಯಲ್ಲೇ ನಾವು ಆಧಾರ ಮಾಡಿಕೊಂಡು ನಮ್ಮೆಲ್ಲ ಮನಸ್ಸುಗಳನ್ನ ನಮ್ಮ ಸ್ವಬುದ್ಧಿಯಲ್ಲೇ ನಾವು ವಿಚಾರ ಮಾಡ್ಕೊಂಡು ಹೋಗ್ತಾ ಇದ್ದೇವ. ಇದನ್ನು ನಾವು ವಿಚಾರ ಮಾಡಿಕೊಳ್ಳುವಾಗ ಪ್ರಿಯರೇ, ದೇವರು ನಮ್ಮ ಸಂಗಡ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇವರ ಮೇಲೆ ನಾವು ನಂಬಿಕೆ ಇಟ್ಟು ಜೀವಿಸುವಾಗ ದೇವರು ನಮ್ಮ ಸಂಗಡ ಇರಲಿಕ್ಕೆ ಸಾಧ್ಯತೆ ಉಂಟು. ಆತನು ಹೇಳ್ತಾನೆ, ನಾನು ನಿಮ್ಮ ಸಂಗಡ ಇರುತ್ತೇನೆ.